प्रविश्य मम वाच इमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावक्तितः सज्जनानां निखिलगुणगणार्णो नित्यनिर्मुक्तदोषः सरसिच नयनोऽसौ श्रीपतिर्मानदो नः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावदा। हराय भजकारिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहम् ईडे चेतोऽभिमानिनः यूयम् सर्वे प्रकुरुत मनो मे मध्वभावत। श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नमरासुरसिद्धवन्द्य। नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये। परमपवित्रवाद श्रीमन्महाभारतद प्रवचन मालिकेयन्न ಪವಿತ್ರವಾದ ವೇದಿಕೆಯೊಳಗೆ ಪರಮಪೂಜ್ಯ ಶ್ರೀಪಾದಂಗಳವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಇವತ್ತಿನಿಂದ ಪ್ರಾರಂಭವಾಗಿ ಇದು ಕೆಲವು ವರ್ಷಗಳ ಕಾರ್ಯಕ್ರಮ, ಹೆಚ್ಚು ಕಡಿಮೆ ತಿಂಗಳಿಗೆ ಒಂದು ವಾರ ಅಥವಾ ಎರಡು ತಿಂಗಳಿಗೆ ಒಂದು ವಾರದಂತ ಅವಕಾಶ ನೋಡಿಕೊಂಡು ಬಿಟ್ಟು ಈ ಕಾರ್ಯಕ್ರಮ ನಡೆಯುತ್ತೆ. ಇಡೀ ಮಹಾಭಾರತದ ಪ್ರವಚನ ಇಡೀ ಜಗತ್ತಿಗೆ ತಾರಕವಾದದ್ದು. ಜಯ, ಶ್ರೀಗಳು ಹೇಳಿದ ಜಯ ಅಂತಾನೆ ಅದರ ಹೆಸರು. ಜಯ ಯಾವುದ್ರ ಮೇಲೆ ಜಯ ಅಂದ್ರೆ ಸಂಸಾರದ ಮೇಲೆ ಜಯ, ದುಃಖದ ಮೇಲೆ ಜಯ, ನಮ್ಮ ಎಲ್ಲ ವಿಧವಾದ ಕೇಡುಗಳ ಮೇಲೆ ಜಯ. ಅದು ತಂದುಕೊಡ್ತಕ್ಕಂತಹ ಕೃತಿ ಶ್ರೀಮನ್ ಮಹಾಭಾರತ. ವಿಶ್ವದ ಕಲ್ಯಾಣಕ್ಕೋಸ್ಕರವಾಗಿ ವೇದವ್ಯಾಸರು ಕೊಟ್ಟಂತಹ ಅತ್ಯುತ್ತಮವಾದಂತಹ ಕೃತಿ. ಇದನ್ನ ಅವರು ಕೇಳಬಹುದು ಇವರು ಕೇಳಬಹುದು ಅಂತಲ್ಲ, ಎಲ್ಲರೂ ಕೇಳಲೇಬೇಕು ಅಂತ ವೇದವ್ಯಾಸರು ಹೇಳಿದ್ದ. ಪ್ರತಿಯೊಬ್ಬರೂ ಕೇಳಬೇಕು. ಅದನ್ನ ಕೇಳದ ಹೊರತು ನಿಜವಾಗಲೂ ಜೀವನಕ್ಕೆ ಅರ್ಥವೇ ಬರೋದಿಲ್ಲ ಅಂತ ಹೇಳಿದ್ರು. ಸಾವಿರ ಗ್ರಂಥ ಕೇಳಿರಿ, ಮಹಾಭಾರತ ಕೇಳಿಲ್ಲ ಅಂದ್ರೆ ಇನ್ನೂ ನಿಮ್ಮ ಜೀವನ ಸಾರ್ಥಕ ಅಲ್ಲ ಅಂತಾರೆ. ಇವತ್ತು ಅನೇಕ ಜನಗಳು ಇರ್ತಾರೆ. ಇವತ್ತು ಮೊದಲನೇ ಉಪನ್ಯಾಸವಾದ್ದರಿಂದ ಈಗಾಗಲೇ ತುಂಬಾ ಹೊತ್ತಾಗಿದೆ. ಇವತ್ತು ಸ್ವಲ್ಪ ಸಂಕ್ಷಿಪ್ತ ಪ್ರವಚನ ಮಾಡಿ ನಾಳೆಯಿಂದ ಸರಿಯಾಗಿ 6:30 ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ಆರಂಭದ ಪ್ರವಚನ. ಮಹಾಭಾರತದ ಹಿರಿಮೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ಯಾತ ಕೇಳಲೇಬೇಕು ಅಂತಕ್ಕಂಥ ಭಾವನೆ ಬರುತ್ತೆ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀ ಸುತೌ ಕಥಯತಾಂ ನಭವಂತಿ ರೋಗಾಃ. ಇದು ಮಹಾಭಾರತದಲ್ಲೇ ಬಂದಂತಹ ಒಂದು ವಿಶಿಷ್ಟವಾದ ಮಹಾಭಾರತದ ಫಲಶ್ರುತಿ. ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ಐದು ಜನಗಳಿದ್ದಾರೆ. ಇವರ ಹೆಸರು ಹೇಳಿಬಿಡಿ ಸಾಕು, ನಿಮ್ಮ ಜೀವನದಲ್ಲಿ ಸೋಲೆ ಇಲ್ಲ ಅಂತ ಹೇಳಿ. ಐದು ಜನದ ಹೆಸರು ಹೇಳಿ ಸಾಕು. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಯುಧಿಷ್ಠಿರ ಧರ್ಮರಾಜ ಅಂದರೆ ನಮ್ಮ ಧರ್ಮ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಧರ್ಮದ ವಿಶೇಷವಾದ ಪ್ರಗತಿಗೆ ನಾವು ಕಾರಣವಾಗ್ತಾ ಇದ್ದೀವಿ. ವಾದರಾಶ್ರಮ ಹೇಳ್ತಾರೆ, ಈ ಧರ್ಮನನ್ನ ಯಾರು ಹಿಡಿತಾರೋ ಆ ಯಮಧರ್ಮನ ಕಾಟ ಅವರಿಗಿಲ್ಲ ಅಂತ ಹೇಳಿ. ಈ ಧರ್ಮರಾಜನ ಕತೆ ಕೇಳಿಬಿಟ್ಟು ಯಮಧರ್ಮರಾಜ ನಮ್ಮನ್ನು ಏನೂ ಮಾಡೋದಿಲ್ಲ, ಆತನ ಕತೆ ತಾನೇ ಕೇಳಿರೋದು, ಅನುಗ್ರಹ ಮಾಡ್ತಾರೆ ಅಂತ. ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಭೀಮಸೇನ, ಭೀಮಸೇನ ಅಂದ್ರೆ ಸಾಕು, ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ. ಪುರಂದರದಾಸ ಹೇಳಿದ್ದ ಅದೇ ಮಾತಿನಲ್ಲಿ ಯಾವ ಪಾಪವನ್ನು ಗೆಲ್ಲಬೇಕು ಅಂತಿದ್ರೆ ಭೀಮ ಅನ್ನಿ ಸಾಕು, ಭೀರ್ಮ ಪಾಪಗಳ ಭಯ ನಿಮಗೆ ಬೇಡ, ನಾನು ಕಾಪಾಡುತ್ತೇನೆ ಅಂತ ಆಚಾರ್ಯರು ಆಶ್ವಾಸನೆ ಕೊಡುತ್ತಾರೆ. ಅವರು ಮೃಗೋದರಣ ಸ್ಮರಣೆ. ಅರ್ಜುನ ಅಂತ ಬಿಟ್ರೆ ಶತ್ರುರುವಿನ ಸ್ಥಿತಿ ಧನಂಜಯ ಕೀರ್ತಾನೇನ, ಶತ್ರುಗಳ ಎಲ್ಲ ಕಾಟ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಈ ಪಾಕಿಸ್ತಾನ ಇರಬಹುದು, ಯಾವುದೇ ಇರಬಹುದು, ಶತ್ರುಗಳು ಶತ್ರುಗಳೇ. ಪಕ್ಕದ ದೇಶ ಪಾಕಿಸ್ತಾನ, ಪಕ್ಕದ ಮನೆ ದ್ವೇಷ ಮಾಡಬಹುದು, ಪಕ್ಕದಲ್ಲೇ ಶತ್ರು ಇರ್ತಾನೆ ಸಾಮಾನ್ಯವಾಗಿ. ಪಕ್ಕದ ಶತ್ರು ಬೇರೆ ಯಾವ ಶತ್ರುಗಿದ್ರೆ ಡೇಂಜರಸ್. ಅವ್ರಿಗೆಲ್ಲ ಏನು ಮಾಡಬೇಕು ಅಂದ್ರೆ ಧನಂಜಯ ಅನ್ರಿ, ಅರ್ಜುನ ಅನ್ನಿ, ಪಾಂಡವಾನಾಂ ಧನಂಜಯ, ಧನಂಜಯ ಕೀರ್ತನೇನ ಶತ್ರುಗಳೆಲ್ಲ ನಾಶವಾಗಿ ಬಿಡ್ತಾರೆ. ಹೊರಗಿನ ಶತ್ರುಗಳು ಅವು, ಒಳಗಿನ ಶತ್ರುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲವನ್ನೂ ಗೆಲ್ಲತಕ್ಕಂತಹ ಹಿರಿಮೆ ಅರ್ಜುನನ ಸ್ಮರಣೆಯಿಂದ ಬರುತ್ತೆ ಅಂತ ಹೇಳುತ್ತಾರೆ. ಒಂದು ಕೊನೆಯ ಆರೋಗ್ಯ ಬೇಕಲ್ಲ. ಮಾದ್ರಿ ಸುತವು ಕಥಯತಾಂ ನಭವಂತಿ ರೋಗಾಹ. ನಕುಲ ಸಹದೇವರ ಹೆಸರಿಡಿದ ರೋಗಗಳೇ ಬರೋದಿಲ್ಲ. ಯಾಕೆ? ಅವರು ಅಶ್ವಿನಿ ದೇವತೆಗಳ ಅವತಾರ, ದೇವ ವೈದ್ಯರವರು. ಅವರ ಹೆಸರು ಹೇಳಿದ್ರೆ ಸಾಕು, ರೋಗಗಳು ಬರೋದಿಲ್ಲ. ಇದರ ಅರ್ಥ ಮನುಷ್ಯನಿಗೆ ಏನು ಬೇಕು? ಪುಣ್ಯ ವೃದ್ಧಿ ಆಗಬೇಕು, ಪಾಪನಾಶ ಆಗಬೇಕು, ಶತ್ರುಗಳು ಸಾಯಬೇಕು, ಆರೋಗ್ಯ ಸರಿ ಇರಬೇಕು. ಇಷ್ಟನ್ನೆಲ್ಲ ಕೊಡತಕ್ಕಂತ ಶಕ್ತಿ ಇನ್ನು ಮಹಾಭಾರತದ ಈ ಪಾತ್ರಗಳ ಹೆಸರಿಗೆ ಇದೆ ಅಂತ ಹೇಳಿದ ಮೇಲೆ ಇಡೀ ಮಹಾಭಾರತವನ್ನು ಕೇಳೋದು ಅಂದ್ರೆ ಅದಕ್ಕಿಂತ ಹೆಚ್ಚು ಶ್ರೇಷ್ಠವಾದಂತಹ ಜೀವನದ ಯಾವ ವ್ರತ ಉಪವಾಸಗಳು ಅದು ಸಾಟಿ ಇಲ್ಲ ಅಂತ ಹೇಳಿದ್ದ. ವಿಶ್ವದ ಎಲ್ಲಾ ಸಾಧನೆಗಳು ಒಂದು ಕಡೆಗೆ, ಮಹಾಭಾರತ ಕೇಳೋದೇ ಒಂದು ಕಡೆಗೆ ಅಂತ ಹೇಳಿದ್ದ. ಮಹಾಭಾರತ ಅಂತ ಹೆಸರು ಯಾತಕ್ಕೆ ಬಂತು ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಸಾವಿರಾರು ಗ್ರಂಥಗಳು ಉಂಟು, ಅದರಲ್ಲಿ ಯಾವುದು ಭಾರಿ ತೂಕದ ಗ್ರಂಥ ಅಂತ ಯೋಚನೆ ಮಾಡಬೇಕಾಯ್ತು, ಯಾವುದು ಭಾರಿ ಶ್ರೇಷ್ಠವಾದ ಗ್ರಂಥ. ಆಗ ವೇದವ್ಯಾಸರು ಹೇಳ್ತಾರೆ, ತೂಗಿ ನೋಡಿಬಿಡಿ ಅಂತ ಹೇಳಿದ್ರು. ತೂಗಿ ನೋಡಿಬಿಡಿ ಅದಕ್ಕೆ ಅದಕ್ಕೆ ಆಗ ತೂಗ್ಲಕ್ಕೆ ಶುರು ಮಾಡಿಬಿಟ್ಟು. ಫಟ್ ತುಲಾಭಾರದ ಪ್ರಸಂಗ ಅದು, ಫಟ್ ತುಲಾಭಾರ ನಡೆದಿದ್ದು. ಒಂದೊಂದೇ ಗ್ರಂಥ ಇಡ್ತಾ ಹೋದ್ರು. ಒಂದು ಕಡೆ ಮಹಾಭಾರತ ಇಟ್ರು, ಇನ್ನೊಂದು ಕಡೆಗೆ ಒಂದೊಂದೇ ಇಡ್ತಾ ಬಂದ್ರು. ವೇದಗಳನ್ನಿಟ್ರು, ರಾಮಾಯಣ ಇಟ್ರು, ಪುರಾಣಗಳಿಟ್ರು, ಎಲ್ಲ ಇಡ್ತಾ 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 ಬಂದ್ರು. ಆದರೆ ಮಹಾಭಾರತ ಇಟ್ಟ ಪಾದ ಒಂದು ಇತ್ತಲ್ಲ ತಕ್ಕಡಿಯ ಭಾಗ, ಅದು ಕೆಳಗೆ ಕೂತಿದೆ. ಯಾವುದಿಟ್ರು ಕೂಡ ಮೇಲೆ ಕೇಳಲೇ ಇಲ್ಲದ್ದು ಮಹಾಭಾರತ ಗ್ರಂಥ ಭಾರತನೇ. ಅದಕ್ಕೇನಾಯ್ತಂತೆ, ಮಹಾಭಾರತ ಅಂತ ಹೆಸರಿಟ್ರು ಇಟ್ರು ಅಂತ ಹೇಳಿದ್ದ. ಮಹಾಭಾರ ಯುಕ್ತವಾದದ್ದು ಅಂತ. ಮಹಾ ತೂಕದ ಮನುಷ್ಯ ಅಂತಾರೆ ನೋಡಿ. ತೂಕದ ಮನುಷ್ಯ ಅಂದ್ರೆ ಫಿಸಿಕಲ್ ವೇಟ್ ಜಾಸ್ತಿ ಇರಬೇಕಾಗಿಲ್ಲ, ಅದಕ್ಕೆ ಇಂಟೆಲೆಕ್ಚುಯಲ್ ವೇಟ್ ಇರಬೇಕು, ಸ್ಪಿರಿಚುಯಲ್ ವೇಟ್ ಇರಬೇಕು. ಮತ್ತು ಮಹಾಭಾರತ ಎಂಥ ಗ್ರಂಥ ಅಂದ್ರೆ ಅಷ್ಟು ತೂಕದ ಗ್ರಂಥ ಇನ್ನೊಂದು ಇಲ್ವೇ ಇಲ್ಲ. ಮಹತ್ವಾತ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಚತೆ, ಮಹತ್ವಾತ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಚತೆ. ಅತ್ಯಂತ ಹೆಚ್ಚು ತೂಕ ಹೊಂದಿರೋದ್ರಿಂದ ಅದು ಮಹಾಭಾರತ ಅಂತ ಕರೆದಿದ್ದಾರೆ. ಅಂದ ಮೇಲೆ ಅದಕ್ಕಿಂತ ದೊಡ್ಡ ಗ್ರಂಥ ಇಲ್ಲ. ವೇದಗಳಿಗಿಂತ ದೊಡ್ಡದು ಅಂದ್ರೆ ಇನ್ನೇನು ಹೇಳ್ಬೇಕು? ಅದಕ್ಕಿಂತ ವೇದಗಳಿಗಿಂತ ದೊಡ್ಡದು ವಿಷ್ಣು ಸಹಸ್ರನಾಮ ಬಂದಿರೋದು ಮಹಾಭಾರತದಲ್ಲೇ, ಭಗವದ್ಗೀತೆ ಬಂದಿರೋದು ಮಹಾಭಾರತದಲ್ಲೇ. ಅಂದಮೇಲೆ ಅವಕ್ಕಿಂತ ಎರಡು ದೊಡ್ಡ ಗ್ರಂಥಗಳು ಬೇರೆ ಇಲ್ಲ. ಅದು ಹೊಂದಿರತಕ್ಕಂಥ ಮಹಾಭಾರತ ವಿಶ್ವಮಾನ್ಯವಾಗಿರತಕ್ಕಂಥ ಕೃತಿ. ಇವತ್ತು ನಮ್ಮ ದೇಶದ ಜನ ಹೇಳೋದಲ್ಲ, ಬೇರೆ ದೇಶದ ಜನ ಮಹಾಭಾರತವನ್ನು ನೋಡಿ ಹೇಳ್ತಾರೆ. ಜಗತ್ತಲ್ಲಿ ಬೇರೆ ದೇಶಗಳು ಏನೇನೋ ಕೊಟ್ಟಿರಬಹುದು, ಅದು ಕೊಟ್ಟು ಇದು ಕೊಟ್ಟು ಅಂತ ಹೇಳಬಹುದು, ಆದರೆ ಮಹಾಭಾರತದಂತ ಗ್ರಂಥ ಕೊಟ್ಟ ದೇಶ ಅರಬ ಭರತಖಂಡ ಒಂದೇ ಅಂತ ಹೇಳುತ್ತಾರೆ. ಜಗತ್ತಿನ ಯಾವ ಸಾಹಿತ್ಯವೂ ಕೂಡ ಮಹಾಭಾರತದ ಹತ್ರನೂ ಬರೋದಿಲ್ಲ ಅಂತ ಹೇಳುತ್ತಾರೆ. ಮಹಾಭಾರತದ ಸೈಜ್ ಎಷ್ಟು ಗೊತ್ತೇನು? 100,000 ಶ್ಲೋಕ. ಇಂಟರ್ನೆಟ್ ಅಂತ ಹೇಳಿ ಒಬ್ಬ ಜರ್ಮನ್ ವಿದ್ವಾಂಸ ಹೇಳ್ತಾನೆ, ಮಹಾಭಾರತ ಒಂದು ಎಷ್ಟು ದೊಡ್ಡ ಗ್ರಂಥ ಅಂದ್ರೆ ಜಗತ್ತಿನ ಬೇರೆ ಎಲ್ಲಾ ಮತದ ಗ್ರಂಥಗಳನ್ನು ಒಂದು ಕಡೆಗಿಟ್ಟು ಮಹಾಭಾರತ ಒಂದನ್ನೇ ಒಂದು ಕಡೆಗಿಟ್ರೆ ಅದೆಲ್ಲದರ 8 ಪಟ್ಟು ಮಹಾಭಾರತ ಒಂದೇ ಇತ್ತು. ಎಲ್ಲಾ ಧರ್ಮದ ಗ್ರಂಥ ಒಂದು ಕಡೆಗೆ, ಮಹಾಭಾರತ ಒಂದೇ ಒಂದು ಕಡೆಗೆ. ಆ ಸೈಜ್ನಲ್ಲಿ ಅದರಂತ ಸೈಜ್ ಯಾವುದಕ್ಕಿಲ್ಲ ಅಂತ. ಅಂತ ಗ್ರಂಥ ಮಹಾಭಾರತ 100,000 ಶ್ಲೋಕಗಳು ಒಂದು ಕಡೆಗೆ, ಅರ್ಥಕ್ಕೂ ಇತಿಮಿತಿಗಳೇ ಇಲ್ಲ ಅಂತ ಅರ್ಥಗಳು. ಅಂತ ಮಹಾಭಾರತ ಅಂದ್ರೆ ಅದಕ್ಕಿಂತ ಒಂದು ಕಲ್ಪವೃಕ್ಷ ಇಲ್ಲ, ಕಾಮಧೇನು ಇಲ್ಲ, ಅದನ್ನು ಯೋಚನೆ ಮಾಡಬೇಕು. ಅಂತ ಗ್ರಂಥಕ್ಕೆ ಅಪಾಯ ಪ್ರೇರೇ ಹೇಳ್ತಾರೆ. ಇವತ್ತು ಮಹಾಭಾರತ ಇಡೀ ನಮ್ಮ ಭರತಖಂಡದ ವಿಶ್ವದ ಇತಿಹಾಸದೊಳಗೆ ಫಸ್ಟ್ ಇತಿಹಾಸ ಅಂಚಿದ ಹಿರಿಮೆ ಮಹಾಭಾರತಕ್ಕೆ. ಜಯೋ ನಾಮ ಇತಿಹಾಸೋಯಂ ಕೃಷ್ಣ ದ್ವೈಪಾಯನೇ ರೀತ. ಜಯ ಅಂತ ಫಸ್ಟ್ ಹಿಸ್ಟ್ರಿ ಇದು ಒಂದು. ಎಂತ ಹಿಸ್ಟ್ರಿ ಅಂದ್ರೆ ಅಂತ ಹಿಸ್ಟ್ರಿ ಮತ್ತೊಂದು ಬರಲೇ ಇಲ್ಲ ಆಮೇಲೆ. ಇವತ್ತು ಮಹಾಭಾರತ ಅಂತ ಇತಿಹಾಸ ಜಗತ್ತಿನಲ್ಲಿ ಬರಲೇ ಇಲ್ಲ. ಅಂತ ಸರ್ವೋನ್ನತವಾಗಿ ನಡೆದಿದ್ದು ಹಾಗೆ ಅದು ಬರೆದಿದ್ದು ಹಾಗೆ. ಮಹಾಭಾರತ ನಡೆದಂತೆ ಜಗತ್ತಿನಲ್ಲಿ ಯಾವುದು ನಡೆಯಲಿಲ್ಲ. ಮಹಾಭಾರತವನ್ನು ವೇದವ್ಯಾಸರು ಬರದಂತೆ ಇನ್ನೊಂದು ಗ್ರಂಥವನ್ನು ಯಾರೂ ಬರೆಯಲಿಲ್ಲ. ಅಂತ ಹಿರಿಮೆ ಮಹಾಭಾರತಕ್ಕೆ. ಅದನ್ನು ಕೇಳಬೇಕು, ಅದರಲ್ಲಿ ಏನಿದೆ ಅಂತ ಪ್ರಶ್ನೆ ಏನಿದೆ ಅದರಲ್ಲಿ? ಅವರೇ ಹೇಳ್ತಾರೆ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಾ ಕುತ್ರಚಿತ್. ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥಗಳು ಅಂತ ಕರೀತಾರೆ. ಇನ್ನ ಎಲ್ಲ ಏನೇ ಪುರುಷಾರ್ಥ ತಂದ್ರೂ ಕೂಡ ರೆಡ್ಯೂಸ್ ಮಾಡಿದ್ರೆ 4 ಕಡೆ ಸೇರ್ಕೊಂಡ್ಬಿಡುತ್ತೆ. ಇಲ್ಲ ಧರ್ಮ ಇಲ್ಲ ಅರ್ಥ ಇಲ್ಲ ಕಾಮ ಮೋಕ್ಷ 4 ಪುರುಷಾರ್ಥಕ್ಕೆ ಸಂಬಂಧಪಟ್ಟ ವಿಚಾರ ಏನಾದರೂ ಬಂದಿದ್ರೆ ಅದು ನಮಗೆ ಗ್ರಾಹ್ಯ, ಹಿಂದೆ ಹೋದ್ರೆ ಇಲ್ಲ. ಮಹಾಭಾರತದಲ್ಲಿ ಏನಾಗಿದೆ ಗೊತ್ತೇನು? ಇದರಲ್ಲಿ ಧರ್ಮ ಅರ್ಥ ಕಾಮಗಳ ಬಗ್ಗೆ ಎಷ್ಟು ವಿಚಾರ ಬಂದಿದೆ ಅಂದ್ರೆ ಜಗತ್ತಿನಲ್ಲಿ ಇದರಲ್ಲಿ ಇಲ್ಲದ್ದೇ ಇಲ್ಲ ಅಂತ ಹೇಳಿದ್ದಾರೆ. ಫಸ್ಟ್ ಎನ್ಸೈಕ್ಲೋಪೀಡಿಯಾ, ವಿಶ್ವಕೋಶದ ಕಾನ್ಸೆಪ್ಟ್ ಕೊಟ್ಟಿದ್ದು ಮಹಾಭಾರತ. ಇದರಲ್ಲಿ ಇಲ್ಲದ್ದೇ ಇಲ್ಲ. ಪ್ರತಿಯೊಂದು ಐತಿಹಾಸಿಕ ಅದನ್ಯತ್ರ ಬೇರೆ ಏನಾದ್ರು ಎಲ್ಲರೂ ಇದೆ ಅಂತ ಯಾರಾದ್ರು ಹೇಳಿದರೆ ಅದು ಮಹಾಭಾರತದಲ್ಲಿ ಇದೆ ಅಷ್ಟೇ. ಮಹಾಭಾರತದಲ್ಲಿ ಇದ್ದೇ ಬೇರೆ ಕಡೆ ಇದೆ, ಬೇರೆ ಹೊಸದಾಗಿ ಏನೂ ಇಲ್ಲ. ಮಹಾಭಾರತದಲ್ಲಿ ಇಲ್ಲ ಅಂದ್ರೆ ಜಗತ್ತಲ್ಲಿ ಎಲ್ಲೆಲ್ಲೂ ಇಲ್ಲ ಅಂತ ಹೇಳಿ. ಬೇರೆ ಕಡೆ ಏನಾದ್ರು ಇದ್ರೆ ಮಹಾಭಾರತದಲ್ಲಿ ಇದ್ದೇ ಇದೆ. ಮಹಾಭಾರತದಲ್ಲಿ ಇಲ್ಲ ಅಂದ್ರೆ ಎಲ್ಲೆಲ್ಲೂ ಇಲ್ಲ. ಯದಿಹಾಸ್ಯ ತದನ್ಯತ್ರ ಎನ್ನೇ ಹಾಸ್ಯ ನಾ ಕುತ್ರ ಚಿತ್, ಇದು ಸರ್ವಶ್ರೇಷ್ಠವಾದ ಕೃತಿ. ಅಂತ ಗ್ರಂಥವನ್ನು ಮನುಷ್ಯ ಯಾವಾಗ ಓದ್ತಾನೆ ಅವನ ಜೀವನ ಸಾರ್ಥಕವಾಗಿ ಬಿಡುತ್ತದೆ. ತುಂಬಾ ಜನ ಇವತ್ತಿನ ದಿವಸಗಳಲ್ಲಿ ಯಾವುದೋ ಕಾರಣಕ್ಕೆ ಜೀವನದಲ್ಲಿ ಬೇಸರ ಮಾಡ್ಕೋತಾರೆ. ಅಯ್ಯೋ ನನ್ನ ಜೀವನ ಹೀಗಾಯ್ತಲ್ಲ ಅಂತ ಕೊರಗುತ್ತಾರೆ ಯಾವುದೋ ಕಾರಣಕ್ಕೆ. ಅದು ಕೊರಗದೇ ಜನಗಳೇ ಇಲ್ಲ. ಮತ್ತೆ ಯೋಚನೆ ಮಾಡಿ, ದುಃಖ ಇಲ್ಲದ ಜನಗಳೇ ಜಗತ್ತಿನಲ್ಲಿ ಯಾರ್ಯಾರೂ ಇಲ್ಲ. ಪ್ರತಿ ಅನುಗಾಲವೂ ಚಿಂತೆ ಜೀವಕ್ಕೆ ಪುರಂದರ್ ಹೇಳಿಬಿಟ್ಟಿದ್ದ. ಪ್ರತಿಯೊಬ್ಬರಿಗೂ ಚಿಂತೆ ತಪ್ಪಿದ್ದಲ್ಲ. ನಮಗೆ ತಕ್ಷಣ ವೈರಾಗ್ಯ ಬಂದುಬಿಡುತ್ತಾರೆ. ಮನೆ ಪೇಪರ್ಲ್ಲಿ ಬರ್ತಿರುತ್ತಾರೆ, ಪಿಯುಸಿ ಪರೀಕ್ಷೆಯಲ್ಲಿ ಫೇಲು ಆತ್ಮಹತ್ಯೆ, SSLC ಫೇಲು ಆತ್ಮಹತ್ಯೆ ಬರ್ತಾನೆ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಯಾಕೆ ಅವ್ರಿಗೆ ಭಾರಿ ಜೀವನದಲ್ಲಿ ಬೇಸರ ಬಂದೋಯ್ತು. ಅದಕ್ಕೆ ಅವರು ಸತ್ಯ ಹೋಗ್ಬಿಟ್ರು ಪಾಪ. ಶಾಸ್ತ್ರ ಹೇಳ್ತದೆ, ಇದನ್ನು ವೈರಾಗ್ಯ ಅಂತ ತಿಳ್ಕೊಂಡ್ಬಿಡಬೇಡಿ ಅಂತ ಹೇಳಿ. ವೈರಾಗ್ಯ ಅಲ್ಲ ಇದು, ಒಂದು ಇದು ಎಸ್ಕೇಪಿಸಮ್. ಇದು ಒಂದು ಇದು ಮೂರ್ಖತನ, ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ. ಮತ್ತೆ ನಿಜವಾಗಲೂ ಮಹಾಭಾರತ ಕೇಳಿ, ಆಗ ವೈರಾಗ್ಯ ಬರ್ತದಲ್ಲ ನಿಮಗೆ, ನಿಜವಾದ ವೈರಾಗ್ಯ ಅಂದರದು ಅಂತ ಹೇಳ್ತಾರೆ. ನಿಜವಾದ ವೈರಾಗ್ಯ ಮಹಾಭಾರತವನ್ನು ಕೇಳಿದ ಮೇಲೆ ಜೀವನದ ಎಂಥ ವೈರಾಗ್ಯ ಬರ್ತದೆ ಗೊತ್ತೇನು? ಜೀವನ ಸಾಕು ಅನ್ಸೋದಿಲ್ಲ. ಈ ಜೀವನದಲ್ಲಿ ಕೆಟ್ಟ ವಿಷಯಗಳ ಸಂಪರ್ಕ ಸಾಕು ಅನ್ನಿಸ್ತದೆ ಅಷ್ಟೇ. ದೇವರ ಸಂಪರ್ಕ ಬೇಕೇ ಬೇಕು ಅನ್ನಿಸ್ತದೆ, ಅದು ಜೀವನ. ಎಲ್ಲ ಬೇಡ ಅಂದ್ರೆ ಜೀವನ ಅಲ್ಲ, ಕೆಟ್ಟದ್ದು ಬೇಡ ಅಂದ್ರೆ ಜೀವನ, ಒಳ್ಳೇದು ಬೇಕು ಅಂದ್ರೆ ಜೀವನ. ಅಂತ ಒಂದು ವಿವೇಕ ಹೊಂದಬೇಕಾದ್ರೆ ಮಹಾಭಾರತವನ್ನು ಕೇಳಿ, ಆಗ ನಿಜವಾಗಲೂ ವೈರಾಗ್ಯ ಬರ್ತದೆ ಅಂತ ಹೇಳಿ ಕವಿಗಳಾದವರು ಮಾತು ಹೇಳುತ್ತಾರೆ. ಆನಂದವರ್ಧನ ಅಂತ ಒಬ್ಬ ವಿಮರ್ಶಕ, ಅವನು ಹೇಳ್ತಾನೆ, ಮಹಾಭಾರತದ ಮತ್ತೊಂದು ಗ್ರಂಥ ಜಗತ್ತಿನಲ್ಲಿ ಇಲ್ಲ ಅಂತ ಸಾರಿ ಬಿಡುತ್ತಾರೆ. ಆನಂದ ತೀರ್ಥರು ನಿರ್ಣಯ ಬರೀತಾರೆ. ಆ ಒಬ್ಬ ಕವಿ ಹೊಗಳುತ್ತಾರೆ, ಮಹಾಭಾರತದ ಗ್ರಂಥ ಇಲ್ಲ. ಇನ್ನು ಯೋಚನೆ ಮಾಡಿದಾಗ ನಮ್ಮ ಸ್ಥಿತಿ ನೋಡಿದ್ರೆ ಮಹಾಭಾರತ ಏನು ಅಂತ ಕೇಳಕ್ಕೆ, ಅದೇನು ಪ್ರಾಣಿನ ಅಂತ ಕೇಳಪ್ಪ, ಅದೇನು ಮಹಾಭಾರತ ಅಂದ್ರೆ ಏನದು, ಒಂದು ಅದು ಇರುತ್ತಾ ಎಲ್ಲಿರುತ್ತೆ ಅಂತ ಕೇಳೋ ಜನ ಇತ್ತ. ಇವತ್ತು ಇಡೀ ದೇಶಕ್ಕೆ ಮಹತ್ವ ಕೊಡತಕ್ಕಂಥ ವಸ್ತುಗಳು ಎಷ್ಟೇ ಇರಬಹುದು, ಅದಕ್ಕಿಂತ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಗ್ರಂಥ ಮಹಾಭಾರತ. ಅದರ ಕಥೆ, ಅದರ ರೀತಿ, ಅದರ ಬರವಣಿಗೆ ಶೈಲಿ, ಶ್ಲೋಕಗಳು, ಪಾತ್ರಗಳು, ಯುದ್ಧಗಳು, ಏನ್ ಬೇಕಾದ್ರೂ ತಗೊಳ್ಳಿ, ಅದಕ್ಕಿಂತ ಮತ್ತೊಂದು ಗ್ರಂಥ ಇಲ್ಲ. ನ ಭಾರತ ಸಮಂ ಶಾಸ್ತ್ರಂ ಆಚಾರ್ಯ ಹೇಳಿದ್ದ, ಮಹಾಭಾರತಕ್ಕೆ ಸಮನಾದ ಶಾಸ್ತ್ರ ಮತ್ತೊಂದಿಲ್ಲ. ರಾಮರಾವಣರ ಯುದ್ಧ ಹೇಗಿತ್ತು ಅಂದ್ರೆ, ರಾಮರಾವಣರ ಯುದ್ಧ ಇದ್ದ ಹಾಗೇ ಇತ್ತು ಅಂತ ಹೇಳಿದ್ದ. ಮಹಾಭಾರತ ಹೇಗಿದೆ ಅಂದ್ರೆ, ಮಹಾಭಾರತ ಹಾಗೇನೆ ಇದೆ, ಇನ್ನೊಂದಂತ ಗ್ರಂಥನೇ ಇಲ್ಲ ಅಂತ ಆಚಾರ್ಯರು ಸಾರ್ಥ. ಅಂತ ಗ್ರಂಥ ಕಥೆನೋ, ಅದರಂತ ಕಥೆ ಜಗತ್ತಲ್ಲಿ ಅಷ್ಟು ಸಂಕೀರ್ಣವಾದ ಕಥೆ. ಆರು ತಲೆಮಾರುಗಳ ಕಥೆ ಬರುತ್ತಲ್ಲ, ಆರು ಜನರೇಷನ್ ಒಂದೇ ಕಾಲಕ್ಕೆ, ಆರು ತಲೆಮಾರುಗಳ ಕಥೆ ಒಂದ್ ಕಡೆ ಬಂದಿರೋದ್ರೆ ಮಹಾಭಾರತದಲ್ಲಿ ಒಂದೇ. ಆರು ತಲೆಮಾರು ಸುಮ್ಮನೆ ಸೀರಿಯಸ್ ಹೇಳ್ತಾ ಹೋಗೋದಲ್ಲ. ಪಾಂಡವರ ಕೌರವರು ಯುದ್ಧ ನಡೀತದಲ್ಲ, ಅಲ್ಲಿ ಎಷ್ಟರ ಇತರ ಗೊತ್ತೇನು? ಆರು ತಲೆಮಾರಿನ ಜನ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆರು ತಲೆಮಾರಿನ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮೂರು ತಲೆಮಾರಿನ ಜನ ಬದುಕೋದು ಕಷ್ಟ ಒಂದು ಕಾಲಕ್ಕೆ. ತಂದೆ, ತಾತ, ಪಿತಾಮಹ ಶ್ರಾದ್ದ ಪಡಿಸಕ್ಕೂ ಕ್ಲೋಸ್ ಅಲ್ಲಿಗೆ. ಇನ್ನು ಆರು ತಲೆಮಾರಿ ಶ್ರಾದ್ದ ಮಾಡೋದಿಲ್ಲ ಯಾರು ಕೂಡ. ಮೂರಕ್ಕೆ ಬೇಸರ ಬಿಟ್ಟು ಬಿಟ್ಕೊಂಡ್ಬಿಡ್ತಾರೆ. ಆರೇನ್ ಮಾಡ್ತಾರೆ ಪಾಪ, ಆರು ಜನರೇಷನ್ ಯುದ್ಧ ಮಾಡ್ತಿದ್ದಾರೆ. ಯಂಗೆಸ್ಟ್ ಆಗಿದ್ದವನು ಆ ಘಟೋತ್ಕಚನ ಮಗ ಅಂಜನವರ್ಮ ಅಂತ ಹೆಸರು. ಅತ್ಯಂತ ವೃದ್ಧರಾದರೂ ಬಾಲ್ಯಕ ರಾಜ ಪ್ರಹ್ಲಾದನ ಅವತಾರ, ಅವರು ಓಡೆಸ್ಟ್ ಅದರೊಳಗಿದ್ದಾರೆ. ಅವರು 800 ವರ್ಷ ಮೀರಿದವರು, ಅವರು ಒಂದು 16-20 ವರ್ಷ ನೀವು. ಅಷ್ಟು ಜನ ಯುದ್ಧ ಮಾಡ್ತಾರೆ ಒಂದೇ ದಿನದಲ್ಲಿ. ತಾತ, ಮಗ, ಮೊಮ್ಮಗ ಬದುಕಿದ್ರೆ ಮೊಮ್ಮಗ ಓಡಾಡ್ತಿರ್ತಾನೆ, ತಂದೆ ಆಫೀಸ್ಗೆ ಹೋಗಿ ಬರ್ತಾರೆ, ತಾತ ಹಾಕಿ ಹಿಡಿದಿರ್ತಾರೆ, ಇಷ್ಟೇ ಬದುಕಿದ್ರೆ ಆಗಿರೋದಿಷ್ಟೇ. ಅಷ್ಟು ಜನ ಯುದ್ಧ ಮಾಡ್ತಾರೆ ಅಂದ್ರೆ ಏನು ಆಶ್ಚರ್ಯ? ಯುದ್ಧದಲ್ಲಿ ಗಟ್ಟಿಬಿಟ್ಟು ಸಣ್ಣ ಯುದ್ಧ ಮಾಡಿ ದೊಡ್ಡ ಯುದ್ಧ ಮಾಡಕ್ ಆಗ್ತಾ ಇಲ್ಲ, ಭೀಷ್ಮರೊಡನೆ ಸಣ್ಣವ್ರು ತಡ್ಕೊಳಕ್ ಆಗ್ತಾ ಇಲ್ಲ. ಎಂಥ ವೃದ್ಧರು, ಎಂಥ ಸಮರ್ಥರು! ಇಂಥ ಕಲ್ಪನೆ ಕೊಟ್ಟ ಒಂದೇ ಒಂದು ಗ್ರಂಥ ಮಹಾಭಾರತ. ಅಂದ್ರೆ ಅವತ್ತಿನ ಕಾಲ ಜನ ಹೇಗಿದ್ರು, ಅವರ ಅದ್ಭುತವಾದಂತಹ ಸಾಮರ್ಥ್ಯ ಹೇಗಿತ್ತು ಅಂತ ಹೇಳಿದ್ರು. ಇನ್ನು ಪಾತ್ರಗಳು, ಎಂಥ ಭೀಮಸೇನ! ಗೊತ್ತು ಏನು, ಭೀಮಸೇನಿಗಿಂತ ಬಲವಂತನ ವಿವೇಚನೆ ಮಾಡಕ್ ಆಗೋದಿಲ್ಲ. ಭೀಮಸೇನ ಸಮೂಹ ನಾಸ್ತಿ, ಸೇನೆಯೋರು ಉಭಯೋರು. ಈ ಟಾರ್ಜನ್ನು, ಹರ್ಕ್ಯುಲಸ್, ಸ್ಯಾಮ್ಸನ್ ಎಲ್ಲ ಭೀಮಸೇನ ಕಥೆ ಆದ್ಮೇಲೆ ಬರೋದೇ ಹೊರತು ಭೀಮಸೇನ ಮಟ್ಟಕ್ಕೆ ಯಾರ್ಯಾರೂ ಬರೋದಿಲ್ಲ. ಅವರೆಲ್ಲ ನೊಂದವರೇ, ಬೇರೆಯವರೆಲ್ಲ. ಭೀಮಸೇನ ಆನಂದ ತೀರ್ಥ, ದುಃಖನೇ ಇಲ್ಲ, ಆನಂದದ ಒಂದು ಅಪೂರ್ವವಾದಂತಹ ಘನ ಭಗವಂತನಾದರೆ ಅವರ ಪ್ರತಿಬಿಂಬ ಆನಂದ ತೀರ್ಥರು. ಅಂತ ಮಹಾನುಭಾವ ಭೀಮನ ಕಥೆ ಕೇಳಿ ರೋಮಾಂಚನವಾಗತಕ್ಕಂಥ ಕಥೆಯನ್ನ ಭೀಮಸೇನನ್ನೇ ಕೇಳಿದ್ದೆ. ಎಂಥ ಅರ್ಜುನ, ಅಸ್ತ್ರಜ್ಞಾನ ಬೇಕು ಅರ್ಜುನನೇ. ಮತ್ತೆ ಅವಾರ್ಡ್ ಕೊಡೋ ಅರ್ಜುನ, ಆಟಗಾರಿಗೆ ಅವಾರ್ಡ್ ಕೊಟ್ಬಿಡ್ತಾರೆ. ಆಟಗಾರಿ ಕೊಡೋ ಅವಾರ್ಡ್ ಅಲ್ಲದು, ಅದು ದೊಡ್ಡ ದೊಡ್ಡ ಯೋಧನೆಗೆ ಕೊಡ್ತಕ್ಕಂಥ ಅವಾರ್ಡ್ ಅದು. ಅರ್ಜುನ ಆಟ ಆಡಿ ಹೆಸರು ಮಾಡಲಿಲ್ಲ, ಯುದ್ಧ ಮಾಡಿ ಗೆದ್ದ ಹೆಸರು ಮಾಡಿದ್ದ. ಅಂತ ಮಹಾನುಭಾವನ ಅರ್ಜುನ. ಎಂಥ ದ್ರೌಪದಿ ದೇವಿ, 5 ಜನ ಗಂಡನರು ಲೋಕದೃಷ್ಟಿಯೊಳಗೆ, ಅಂತ ಪತಿವ್ರತೆನೇ ಇಲ್ಲ. ಇಂಥ ಒಗಟನೆ ಯಾರು ಜಗತ್ತಿನಲ್ಲಿ ಹೇಳಲಿಲ್ಲ. ವೈದ್ಯರ ಗಂಡಂದ್ರು ಅಂತ ಪತಿವ್ರತರೇ ಇಲ್ಲ ಮತ್ತೆ, ಎಂಥ ಆಶ್ಚರ್ಯ ಅದು, ಎಂಥ ಒಗಟಿದು ಒಂದು. ಬಹುಶಃ ಬೇರೆ ದೇಶರು ಬಹಳ ಅಡ್ವಾನ್ಸ್ ಅಂತ ಕರೀತಾರೆ, ಯಾವ ದೇಶದಲ್ಲೂ ಇಂಥ ಕತೆ ಬಂದಿಲ್ಲ ಮತ್ತೆ. ಇವತ್ತು ಬೇರೆ ದೇಶದಲ್ಲಿ ಐದಾರು ಮದುವೆ ಆಗೋದು ತೀರಾ ಕಾಮನ್, ಅದು ಒಂದು. ಅಂಥದ್ರೊಳಗೆ ಒಂದೇ ಕಾಲಕ್ಕೆ ಐದು ಜನರ ಹೆಂಡತಿಯಾಗಿದ್ದು ಕೂಡ ಅಂತ ಪತಿವ್ರತೆಯೇ ಇಲ್ಲ ಅನ್ಸ್ಕೊಂಡಂತ ದಾಖಲೆ ದ್ರೌಪದಿ ದೇವಿಯ ದಾಖಲೆ. ಇಂಥ ಪಾತ್ರದ ಕಲ್ಪನೆ ವಿಚಿತ್ರ, ಅತ್ಯಂತ ರೋಚಕ, ವಿಶ್ವಮಾನ್ಯವಾದ ಪಾತ್ರ. ಅದು ಎಂಟು ಜನ ಗಂಡಂದ್ರ ಜನ ಇರಬಹುದು, ದೊಡ್ಡದಲ್ಲ. ಅವ್ರ್ಯಾರು ಪವಿತ್ರರಾಗಿರೋದಿಲ್ಲ, ಓಡಿಸ್ಬಿಟ್ಟಿರ್ತಾರೆ ಸಮಾಜದಿಂದ. ಇದನ್ನ ಗಂಡಂದ್ರೆ ದೊಡ್ಡದಲ್ಲ, ಇದ್ದು ಅತ್ಯಂತ ಪವಿತ್ರ ಎನಿಸಿಕೊಂಡಂತ ಮಹಾನುಭಾವರು. ಯಾರಿಂದ ಪವಿತ್ರ ಎನಿಸಿಕೊಂಡಿದ್ದು? ಕೃಷ್ಣನಿಂದ. ಅಮ್ಮ ದ್ರೌಪದಿ ನಿಮ್ಗೆ ಏನ್ ಬೇಕೋ ಕೊಡ್ತೇನೆ ಆಯ್ತೋ ಇಲ್ವೋ? ಕೃಷ್ಣ ಈ ರೀತಿ ಹೇಳ್ತಾರೆ ಒಬ್ಬ ಹೆಂಗಸಿಗೆ ಅಂದ್ರೆ ಯಾವ ಮಟ್ಟದಲ್ಲಿ ದ್ರೌಪದಿ ಬದುಕಿರ್ಬೇಕು ಲೆಕ್ಕ? ದ್ರೌಪದಿಯ ಪಾತ್ರ ಅತ್ಯಂತ ವಿಲಕ್ಷಣವಾದ ಪಾತ್ರ ಅದು. ಅದು ಸೃಷ್ಟಿ ಮಾಡಿದಂತ ಗ್ರಂಥ ಬೇರೆ ಯಾವುದೂ ಅಲ್ಲ, ಮಹಾಭಾರತ ಒಂದೇನೆ. ಭೀಷ್ಮರು ಎಂಥ ಭೀಷ್ಮರು, ಜೀವನದಲ್ಲಿ ಮದುವೆನೇ ಇಲ್ಲ, ಸಾಜೀವ ಬ್ರಹ್ಮಚಾರಿ. ಇವತ್ತು ಪಿತಾಮಹ ಅಂದ್ರೆ ಜಗತ್ತಲ್ಲಿ ಅವರೊಬ್ಬರೇ ಪಿತಾಮಹರು. ಭೀಷ್ಮರಂತ ಮತ್ತೊಬ್ಬ ಪಿತಾಮಹರು ಇಲ್ಲೇ ಇಲ್ಲ, ಕುರುಕುತ ಪಿತಾಮಹ ಅಂತ ಅವ್ರ ಹೆಸರು. ಯೋಚನೆ ಮಾಡಕ್ ಹೋದ್ರೆ ಇಂಥ ಒಗಟನ್ನು ಬಿಡಿಸಕ್ಕೆ ಆಗೋದಿಲ್ಲ. ಜಗತ್ತಲ್ಲಿ ಪಿತಾಮಹ ಅಂತ ಅನಿಸ್ಕೊಳ್ಳೋ ಯೋಗ್ಯತೆ ಮಕ್ಕಳಿದ್ದವ್ರು ಇಲ್ಲ, ಮೊಮ್ಮಕ್ಕಳಿದ್ದವ್ರು ಇಲ್ಲ, ಭೀಷ್ಮರಿ ಯಾವುದೂ ಇಲ್ಲ, ಅವರಂತ ಪಿತಾಮಹರೇ ಇಲ್ಲ ಅಂತ ಹೆಸರು ಮಾಡಿದ್ದವರು. ಈ ಕಣ್ಣು ಕೊಟ್ಟಿಂತ ದೃಷ್ಟಿಕೋನ ಕೊಟ್ಟ ಗ್ರಂಥ ಮಹಾಭಾರತ ಒಂದೇನು. ರಣರಂಗ ಕುರುಕ್ಷೇತ್ರದ ಯುದ್ಧ ಅಂದ್ರೆ ನಭೂತೋ ನ ಭವಿಷ್ಯತಿ. ಇವತ್ತಿಗೂ ಕುರುಕ್ಷೇತ್ರ ಇದೆ, ಎಂತ ಪಾವನವಾದ ಕ್ಷೇತ್ರ ಅದು. ಜಗತ್ತು ಕಂಡಂತ ಯಾವ ಯುದ್ಧವೂ ಕೂಡ ಅದರಂತ ಯುದ್ಧ ಆಗಲಿಲ್ಲ. ಅಲ್ರಿ, ಇವತ್ತು ಎಂತೆಂತ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಇದ್ರ ಮುಂದೆ ಏನು ಅಂದ್ರೆ ಅವ್ರ ನಾರಾಯಣಾಸ್ತ್ರ ಮುಂದೆ ಯಾವ ವೆಪನ್ ಇತ್ತು, ಬ್ರಹ್ಮಾಸ್ತ್ರ ಮುಂದೆ ಯಾವ ವೆಪನ್ ಇದೆ ಇವತ್ತಿನ ದಿವಸ? ಅದನ್ನ ಹೇಗೆ ಉಪಯೋಗಿಸಿದ್ರು ಅವರು, ಹೇಗೆ ಯುದ್ಧ ಮಾಡಿದ್ರು ಅಂತ ಯೋಚನೆ ಮಾಡಿದರೆ ಅದೊಂದಕ್ಕೇನೆ ಮಹಾಭಾರತದಂತ ಗ್ರಂಥ ಮತ್ತೊಂದಿಲ್ಲ. ಯುದ್ಧದ ತಂತ್ರಕೌಶಲ ಮುಂದಿಡ್ತಾರಲ್ಲ, ಅಂತ ಯುದ್ಧವನ್ನು ಇವತ್ತು ಇಮ್ಯಾಜಿನ್ ಮಾಡಲಿಕ್ಕಾಗೋದಿಲ್ಲ. ಅಂತ ಯುದ್ಧವನ್ನ ವೇದವ್ಯಾಸರು ವರ್ಣನೆ ಮಾಡ್ತಾರೆ. ಅಲ್ಲಿಯ ಕಾವ್ಯನೋ ಅದರಂತ ಕಾವ್ಯನೇ ಜಗತ್ತಿನಲ್ಲಿ ಇಲ್ಲ, ಅದನ್ನ ಕಾವ್ಯ ಅಂತ ಕರೆಯೋದಿಲ್ಲ. ಕವಿಗಳನ್ನು ಹುಟ್ಟಾಗ ಕವಿ ಬ್ರಹ್ಮ ಅಂತ ಕರೆದಿದ್ದ. ಕವಿನಾಮಪಿ ಸರ್ವೇಶಾಂ ಉಪಜೀವಿಯೋ ಭವಿಷ್ಯತಿ. ಮಹಾಭಾರತ ಓದಿಬಿಟ್ರೆ ಅವ್ನು ದೊಡ್ಡ ಕವಿಯಾಗಿ ಬಿಡ್ತಾನೆ. ಮಹಾಭಾರತ ಓದಿದ್ರೆ ಅವನೇ ಕವಿಯಾಗಿ ಬಿಡ್ತಾನೆ. ಒಬ್ಬ ಇಂಗ್ಲಿಷ್ ಆಥರ್ ಬರೀತಾನೆ ಮಹಾಭಾರತ ಎಂಥ ಕಾವ್ಯ ಅಂದ್ರೆ, ಅದರಲ್ಲಿ ಯಾವ್ದಾರು ಎಂಥ ಶ್ಲೋಕ ನೀವು ಕದ್ದುಬಿಟ್ಟು ನಿಮ್ಮ ಹೆಸರಲ್ಲಿ ಪ್ರಿಂಟ್ ಮಾಡಿಸಿಬಿಟ್ರೆ ನೀವು ಮಹಾಕವಿ ಎನಿಸ್ಕೊಂಡ್ಬಿಡ್ತೀರಿ ಅಂತ ಹೇಳ್ತಾರೆ. ನಾಲ್ಕೈದು ಶ್ಲೋಕ ಬರೆದ್ರು ಸಾಕು, ಆ ಸ್ಟ್ಯಾಂಡರ್ಡ್ ಶ್ಲೋಕಗಳನ್ನು ಮಹಾಭಾರತ ಕೊಡ್ತಾ ಇದೆ. ಉಪದೇಶ ತಗೊಂಡ್ರೆ ಗೀತೆ ಅಂತ ಉಪದೇಶವೇ ಇಲ್ಲ, ಅದು ಬಂದಿದೆ. ಸ್ತೋತ್ರ ತಗೊಂಡ್ರೆ ವಿಷ್ಣು ಸಹಸ್ರ ಅಂತ ಸ್ತೋತ್ರ ಅದು ಬಂದಿದೆ. ಇದೆಲ್ಲ ಯೋಚನೆ ಕೆಟ್ಟವರು ಬೇಕೋ, ದುರ್ಯೋಧನಂತ ಕೆಟ್ಟವರೇ ಇಲ್ಲ, ಅವನ ವಿಷಯ ಬಂದಿರೋದು ಅಲ್ಲೇನೆ. ಅತಿ ಭಾರಿ ಒಳ್ಳೆಯವನ್ನು ನೋಡಬೇಕೋ ಮಹಾಭಾರತಕ್ಕೆ ಹೋಗಿ, ಭಾರಿ ಕೆಟ್ಟವರು ಕಾಣಬೇಕೋ ಮಹಾಭಾರತಕ್ಕೆ ಹೋಗಿ. ತಂದೆ ತಾಯಿಗಳ ಎದುರಿಗೆ ತಮ್ಮ ಬಂಧುವಿನ ವಸ್ತ್ರಾಪರಣ ಮಾಡಲಿಕ್ಕೆ ಹೋಗ್ತಾನೆ ಅಂದ್ರೆ ನಮ್ಮ ಭಾರಿ ದುಷ್ಟ ಕಾಲೇಜ್ ಹುಡುಗ ಕೂಡ ಹಾಗಾಡೋದಿಲ್ಲ. ಪಾಪ, ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಳ್ತೀನಿ ಅಂದ್ರೆ ಸಾರಿ ಸಾರ ಬಿಡ್ತಾರೆ ತಕ್ಷಣ. ಅಪ್ಪ ಅಮ್ಮನ ಎದುರಿಗೆ ಕೆಲಸ ಮಾಡಿಕೊಂಡಲ್ಲಿ ಎಂಥ ಪಾಪಿಷ್ಟ ಇರಬೇಕು ದುರ್ಯೋಧನ. ರಾವಣ ರಾಮದೇವರು ಎಲ್ಲೋ ಹೋಗಾಗ ಮಾಡಿ ಮಾರೀಚನ ಕಡೆ ಸೀತಾ ಮಾಡೋ ಪ್ರಯತ್ನ ಪಟ್ಟ, ದುರ್ಯೋಧನ ಡೈರೆಕ್ಟ್ ಪ್ರಯತ್ನ ಪಟ್ಟ. ಎಂಥ ಪಾಪಿ ಇರಬೇಕು, ತುಂಬಿದ ಸಭೆಯಲ್ಲಿ ಹಾಗೆ ಮಾಡಕ್ ಹೊರಟಿದ್ದಾನೆ ಅಂದ್ರೆ ರಾಮದೇವರು ಮೋಸ ಮಾಡಲು, ರಾಮದೇವರು ಮೋಸ ಹೋಗಲಿಲ್ಲ, ಆ ವಿಚಾರ ಬೇರೆ. ಮೋಸ ಮಾಡ್ತೇನೆ ಅಂತ ರಾವಣ ಹೊರಟ, ಆ ದುರ್ಯೋಧನ ಅವನ್ನು ಮೀರಿಸಿಬಿಟ್ಟ ದುರ್ಯೋಧನ. ಇದೆಲ್ಲ ಯೋಚನೆ ಮಾಡಿದರೆ ಮಹಾಭಾರತ ರಾಮಾಯಣಗಳ ಕಥೆ ನಾವು ನೋಡ್ಕೊಂಡಿರ್ತೇವೆ ನಮ್ಮ ಜೀವನವನ್ನ, ಅದನ್ನು ಕೇಳಿ ನೋಡಬೇಕು. ಆ ಇಂಥ ಜಗತ್ತಿರುತ್ತಾ ಅಂತ ಅನಿಸ್ತದೆ. ಮಹಾಭಾರತ ಯುದ್ಧ ನೋಡ್ರಿ, 18 ದಿವಸ ಆಗಿದೆ, ಇಡೀ ದೇಶದ ಕ್ಷಯ. ಅಂಥ ಕ್ಷಯ ಜಗತ್ತಲ್ಲಿ ಎಂದೆಂದೂ ಆಗಲಿಲ್ಲ. ಎಂಥ ಒಂದು ಯುದ್ಧ ನಡೆದ್ರೂ ಅಷ್ಟರ ಸಾಯಲಿಲ್ಲ, ಎಂಥ ರೋಗ ಬಂದರೂ ಅಷ್ಟರ ಸಾಯಲಿಲ್ಲ. 18 ದಿವಸದ ಹಿಂದೆ ಎಷ್ಟರ ಬದುಕಿದ್ದಾರೆ, ಯುದ್ಧ ಮುಗಿತು. ಆ ಯುದ್ಧ ರಂಗದಲ್ಲಿ ಉಳಿದ್ರೆ ಬರೀ 15 ಜನ ಉಳ್ಕೊಂಡಿದ್ದಾರೆ ಲೆಕ್ಕ, 15 ಜನಗಳು. ಅರ್ಜುನ ಗೀತೆ ಕೇಳಿದ, ಆತನ ವಂಶದಲ್ಲಿ ಒಬ್ರು ಉಳ್ಕೊಂಡಿಲ್ಲ ಲೆಕ್ಕ ಹಾಕಿ ನೋಡ. ಉಳಿದವರಾಗಿದ್ರೆ ಏನ್ ಗೀತೆನೇ ಸುಮಾರು ಹೇಳ್ಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಗೀತೆ ಕೇಳಿದ ಮೇಲೆ ವಂಶನ ಹಾಳಾಗೋಗ್ಬಿಡ್ತಲ್ಲ ಅಂತ. ಗೀತೆಗೂ ವಂಶಕ್ಕೂ ಸಂಬಂಧ ಇಲ್ಲ. ಗೀತೆ ಕೇಳಿದ ಅರ್ಜುನ ಬದುಕಿ ಹೋಗಿಬಿಟ್ಟ, ಜಗತ್ತೇ ಬದುಕಿ ಹೋಯ್ತು. ಒಗಟ ಮಾತ್ರ ಹಾಗೆ, ಗೀತೆ ಕೇಳಿದ ಏನೇನೋ ಆಗ್ತಾ ಇದೆ ಮೇಲ್ನೋಟಕ್ಕೆ. ಇದನ್ನೆಲ್ಲ ಹೇಗೆ ಬಿಡಿಸ್ಬೇಕು? ಅದನ್ನ ಬಿಡಿಸ್ಬೇಕಾದ್ರೆ ಮಹಾಭಾರತವನ್ನು ಓದಬೇಕು, ಅದನ್ನು ಕೇಳಬೇಕು. ಮತ್ತು ಮಹಾಭಾರತ ಓದ್ತೇವೆ ಅಂತ ಹೇಳೋದನ್ನ ಯೋಚನೆ ಮಾಡಬೇಡಿ. ಮತ್ತೆ ಸಂಸ್ಕೃತದಲ್ಲಿದೆ, ಮೊದಲನೇದಾಗಿ 1,00,000 ಶ್ಲೋಕ ಇದೆ, ತುಂಬಾ ಜಟಿಲವಾದ ವೇದಾಂತ ಇದೆ. ಸೊ ಮಹಾಭಾರತ ಸಂಸ್ಕೃತನೇ ಬರೋದಿಲ್ಲ ಅಂದಮೇಲೆ ಮಹಾಭಾರತ ಓದೋ ಚಾನ್ಸ್ ಇಲ್ವೇ ಇಲ್ಲ. ಮೂದೋ ಕಥೆ ಇನ್ನು ಮಹಾಭಾರತವನ್ನ ನಾವು ಅನುವಾದದಲ್ಲಿ ಓದ್ತೇವೆ ಅಂತ ಕೇಳಿದ್ರೆ, ಇವತ್ತು ಅನುವಾದ ಮಾಡೋ ಲಿಮಿಟೇಷನ್ ಎಲ್ಲ ಅದೇನೆ. ಇಲ್ಲಿ ಮುಕ್ಕಾಲು ಸಂಸ್ಕೃತ ಮಹಾಭಾರತವನ್ನು ಯಾರು ಕನ್ನಡದಲ್ಲಿ ಬರೆದಿದ್ದಾರೆ ಅವ್ರಿಗೆ 99% ಜನಕ್ಕೆ ಸಂಸ್ಕೃತ ಕೂಡ ಬರೋದಿಲ್ಲ ಮೊದಲನೇದಾಗಿ. ಅವ್ರು ಬರೆದಿದ್ದೆಲ್ಲ ಉಳಿದವರು ಕೇಳ್ಕೊಂಡು ಅವ್ರು ಬರೆದಿದ್ದು ನೋಡಿ ಇವ್ರು ಬರೆದಿದ್ದು ನೋಡಿ ಬರೆದ್ರೆ ಹೊರತು ಫಸ್ಟ್ ಕಾಪಿ ಶುರು ಮಾಡಿದ್ದೇ ಕವಿಗಳು. ಫಸ್ಟ್ ಕಾಪಿ ಹುಡುಗರು ಆಮೇಲೆ ಅಭ್ಯಾಸ ಮಾಡಿದ್ರು ಅಷ್ಟೇ. ಇವ್ರು ಅವ್ರ ಕಾಪಿ ಇವ್ರು ಅವ್ರ ಕಾಪಿ ಮಾಡಿ 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 ಮಹಾಭಾರತನ ಕಾಪಿ ಮಾಡಲಿಲ್ಲ ಅವರು. ಆದ್ರೆ ತಪ್ಪುಗಳ ತಪ್ಪಂತ ತಪ್ಪಾಗೇನು ಬರೆದಿದ್ರಲ್ಲ ಅದನ್ನೆಲ್ಲ ಸರಮಾನೆ ಬಂದ್ವಿ. ಇವತ್ತು ಮಹಾಭಾರತ ಜನಕ್ಕೆ ಗೊತ್ತಿದೆ, ತಪ್ಪು ತಪ್ಪ ಗೊತ್ತಿದೆ ಅಷ್ಟೇ. ನಿಜವಾಗ್ಲೂ ಮಹಾಭಾರತ ನಡೆದಿದ್ದೇ ಒಂದು, ಜನ ತಿಳ್ಕೊಂಡಿದ್ದೇ ಒಂದು. ಆದ್ರೆ ಅನುವಾದ ಓದ್ ತಿಳ್ಕೊಳ್ಳೋಕ್ಕೂ ಬರೋದಿಲ್ಲ. ಇನ್ನು ಪ್ರವಚನ ಮಾಡ್ತಾರೆ ಅಂತ ಕೇಳಿದ್ರೆ, ಪ್ರವಚನಕ್ಕೆ ಅವಕಾಶಗಳೇ ಇಲ್ಲ ಮೊದಲು ಮನುಷ್ಯನ. ಈ ಟಿ ವಿಗೆ ಬಂದ್ಮೇಲಂತೂ ಪ್ರವಚನಗಳೆಲ್ಲ ಪೂರ್ತಿ ಮೂಲೆ ಗುಂಪಾದಾಗಲೇ. ಇನ್ನು ಕೇಳೋದು ಯಾವಾಗ, ಓದೋದು ಯಾವಾಗ, ತಿಳಿಯೋದು ಯಾವಾಗ? ಬಿಟ್ಟು ಬಿಡ್ತೀವಿ ಅಂದ್ರೆ ಫೇಲ್ ಆಗಿಬಿಡುತ್ತೆ. ಟೆಕ್ಸ್ಟ್ ಬುಕ್ ಓದದೆ ಹೋದ್ರೆ ಬದುಕೋದಕ್ಕೆ ಸಾಧ್ಯ. ಆ ಕೊರತೆ ತುಂಬಿಸಬೇಕು ಅಂತಾನೆ ಮಹಾಭಾರತದ ನಿಜವಾದ ಚಿತ್ರವನ್ನು ಕೊಡೋದು ಹೇಗೆ. ಇದು 800 ವರ್ಷಗಳ ಹಿಂದೆ ನಾನು ಯೋಚನೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ ನಮಗೆ. ಈ ನಮಗೆ ಸಾಧ್ಯ ಇದೆ, ಯಾಕೆ ಗೊತ್ತೇ? ಆಮೇಲೆ ದೊಡ್ಡ ಜ್ಞಾನಿಗಳು ಬಂದರು, ವಿಶ್ವವೇತ್ತರಾದಂತ ಮಹಾಜ್ಞಾನಿಗಳು ಬಂದರು ಜಗತ್ತಲ್ಲಿ. ಅಂಥವ್ರು ಮತ್ತೊಬ್ರು ಬರಲೇ ಇಲ್ಲ. ಪೂರ್ಣ ಪ್ರಜ್ಞರು ಬಂದರು, ಆನಂದ ತೀರ್ಥರು ಬಂದರು, ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯವನ್ನು ಬರೆದರು. ತಾತ್ಪರ್ಯ ನಿರ್ಣಯ ನೋಡಿದ ಮೇಲೆ ಆಗ ಮಹಾಭಾರತ ಇರುವಂಥದ್ದು ನಮಗೆ ಗೊತ್ತಾಗ್ತದೆ. ಬರೀ ಮಹಾಭಾರತ ಓದಿದ್ರೆ ಗೊತ್ತಾಗೋದೇ ಬೇರೆ, ಮಹಾಭಾರತ ತಾತ್ಪರ್ಯ ನಿರ್ಣಯ ಓದಿ ನೋಡೋದೇ ಬೇರೆ. ಒಬ್ಬ ನಾಲಿಗೆ ಕೆಟ್ಟವನಿಗೆ ರುಚಿ ಗೊತ್ತಾಗೋದೇ ಇಲ್ಲ. ಅದೇ ಪದಾರ್ಥರೇ ನಾಲಿಗೆ ಸರಿ ಇದ್ರೆ ಸಕಲ ರುಚಿ ಗೊತ್ತಾಗುತ್ತೆ. ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯ ಓದಿದರೆ ಆ ರೀತಿನೇ ಬೇರೆ. ಅಂತಹ ಅನುಗ್ರಹ ಮಧ್ವಾಚಾರ್ಯರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಹಾಭಾರತವನ್ನು ನೋಡಿದರೆ ಅದು ಯಾರ್ದೋ ಕಥೆ ಅನಿಸೋದಿಲ್ಲ. ಪರಮಪೂಜ್ಯ ಶ್ರೀಪಾದಗಳು ಹೇಳಿದ ನಮ್ಮದೇ ಕಥೆ, ನಮ್ಮದೇ ಜೀವನದ ಕಥೆ ಅದು. ದಿನ ಬೆಳಗಾದರೆ ನಾವು ಏನು ಬದುಕ್ತೇವೆ ಆ ಬದುಕನ್ನು ಅಲ್ಲಿ ಅತ್ಯಂತ ಶಾಸ್ತ್ರೀಯವಾಗಿ ನಿರೂಪಣೆ ಮಾಡಿದ್ದ. ಅದನ್ನು ಯಾವಾಗ ಕೇಳ್ತಾ ಹೋಗ್ತೇವಲ್ಲ ಜೀವನಕ್ಕೆ ಉತ್ಸಾಹ ಬರ್ತದೆ. ನಮ್ಮ ದುಃಖಗಳನ್ನು ಮೆಟ್ಟಿ ನಿಲ್ತೇವೆ ನಾವೀಗ, ಆನಂದದಿಂದ ನಾವು ಜಗತ್ತನ್ನು ನೋಡ್ತೇವೆ. ಎಲ್ಲದಕ್ಕಿಂತ ಹೆಚ್ಚು ಕೃಷ್ಣನ ಬಗ್ಗೆ ಗಮನ ಬರ್ತದೆ, ದೇವರ ಬಗ್ಗೆ ಗಮನ ಬಂದು ನಮ್ಮ ಜೀವನದಲ್ಲಿ ಅಬ್ಬ ದೇವರಿದ್ದಾನೆ, ಯೋಚನೆ ಮಾಡಬೇಕಾಗಿಲ್ಲ ಅನ್ನೋ ಭಾವನೆ ಬಂದುಬಿಡುತ್ತೆ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ದೇವರಿದ್ದಾರೆ, ನಮ್ಮನ್ನು ಕಾಪಾಡ್ತಾರೆ. ದೇವರು ಕಾಪಾಡಿದ್ರೆ ನಮ್ಮನ್ನು ಯಾರು ಏನೂ ಮಾಡ್ಲಿಕ್ಕಾಗೋದಿಲ್ಲ. ಅವನೊಬ್ಬನ ಕೈ ಬಿಟ್ರೆ ಯಾರು ಉಳಿಸಕ್ಕೆ ಸಾಧ್ಯನೇ ಇಲ್ಲ ಅಂತ ಪೂರ್ಣ ವಿಶ್ವಾಸ ಹುಟ್ಟಿಸ್ತಕ್ಕಂಥ ಕೃತಿ ಮಹಾಭಾರತ. ಅಂದ್ರೆ ಜೀವನದಲ್ಲಿ ನೋವು ಅಂದ್ರೆ ಅರ್ಥವಾಗುತ್ತೆ ಮಹಾಭಾರತ ಓದಿದ್ರೆ. ನೋವಿಗೆ ಪರಿಹಾರ ಇರಂತೂ ಅರ್ಥ ಆಗ್ತದೆ, ಅದು ಮುಖ್ಯ. ಬರೀ ಸಮಸ್ಯೆ ಹೇಳಿ ಕೈ ಬಿಡೋದಿಲ್ಲ ಮಹಾಭಾರತ, ಅದಕ್ಕೆ ರೆಮಿಡಿ ಹೇಳುತ್ತೆ. ಒಬ್ಬ ಡಾಕ್ಟರ್ ಯಾರು ಡಯಾಗ್ನೋಸ್ ಮಾಡಿಬಿಡ್ತಾನೆ, ಬರೀ ಸಾರಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಏನ್ ಮಾಡ್ಬೇಕು ಇದಕ್ಕೆ? ಔಷಧಿ ರೋಗ ಇದೇ ವಾಸಿ ಮಾಡಲಿಕ್ಕೆ ಆಗೋದಿಲ್ಲ, ಉಪಯೋಗ ಇಲ್ಲ ಮಹಾಭಾರತ ಹೇಳುತ್ತದೆ. ಇದರ ಮುಂದೆ ಯಾವ ರೋಗನೇ ಇಲ್ಲ ಅಂತ ಸಿದ್ಧ ಔಷಧಿ ಮಹಾಭಾರತ. ಅದನ್ನು ಓದಿದಾಗ ಜಯ ಎಂಬ ಹೆಸರು ಸಾರ್ಥಕವಾದದ್ದು, 100ಕ್ಕೆ 100ರಷ್ಟು ಸಾರ್ಥಕ. ಎಲ್ಲ ರೀತಿಯಾದ ದೇವನ ಸಂಪಾದನೆ ಮಾಡಿ ನಾ ಬದುಕ್ತೆ. ಅದು ನಡೆದಿದ್ದು ಚಂದ್ರವಂಶದ ಕಥೆ. ಮೊದಲೇ ಹೇಳಿದೆ ಸೋಮವಾರ ಶುರುವಾಗಿದೆ ಅಂತ ಹೇಳಿದೆ. ಸೋಮವಾರ ಶುರುವಾಗಿದೆ. ಮೊದಲು ಮಹಾಭಾರತ ಶುರುವಾಗೋದೆ ಗಂಗಾ ಭೀಷ್ಮ ಗಂಗೆಯ ಕಥೆಯಿಂದ ಪ್ರಾರಂಭವಾಗುತ್ತೆ. ಮಹಾಭಾರತ ಪ್ರಾರಂಭ ಗಂಗಾದೇವಿಯ ಕಥೆಯಿಂದ ಪ್ರಾರಂಭ. ಇವತ್ತು ಭಾಗೀರಥಿ ಜಯಂತಿ ಆದ್ದರಿಂದ ಸರಿಯಾಗಿ ಭೂಮಿಗೆ ಇಳಿದು ಬಂದವಳು ಭಾಗೀರಥಿ ದೇವಿ. ಗಂಗಾದೇವಿ ಅವತಾರ ಇಲ್ಲ, ಹಾಗೆ ಡೈರೆಕ್ಟ್ ಆಗಿ ಇಳಿದು ಬರ್ತಾಳೆ ಗಂಗಾದೇವಿ. ಗಂಗಾವತಾವರಣ ಅಂತ ಕರೆದಿದ್ದ ಆ ಗಂಗೆ ಪ್ರವಾಹ ಭೂಮಿಗೆ ಇಳಿದು ಬಂತು, ಕರೆದು ಬಂತು. ಗಂಗಾದೇವಿ ಇಳಿದು ಬಂದ್ಲು, ಶಂತನ ಜೊತೆಗೆ ವಾಸ ಮಾಡಿದ್ಲು, ಭೀಷ್ಮನಂತಹ ಮಗನನ್ನ ಪಡೆದು. ಗಂಗೆಯ ಜೀವನದ ಅತ್ಯಂತ ದೊಡ್ಡ ಘಟ್ಟ ಭೀಷ್ಮನಂತಹ ಮಗನನ್ನ ಪಡೀತಾರೆ. ತಾಯಂದರಿಗೆಲ್ಲ ಗಂಗಾದೇವಿ ಗಂಗಾ ಮಾತೆ ಅಂತಾರಲ್ಲ, ಯಾವುದಕ್ಕೂ ಒಂಬುದಿಲ್ಲ, ಇಂಥ ಮಗನನ್ನ ಪಡೆದಲ್ಲ ಅದಕ್ಕೆ ಮಾತೆ ಅಂತ ಕರೀಬೇಕು. ಎಂಥ ಮಗ ಗೊತ್ತೇನಾತ, ಏನು ಮಾಡಿದ್ದು ಭೀಷ್ಮರು? ತುಂಬಿದ ರಾಜಸ್ವಯಾಗದ ಸಭೆಯೊಳಗೆ ಸಭಾಮಂಟಪದೊಳಗೆ ಧರ್ಮರಾಜ ಕೃಷ್ಣನಿಗೆ ಅಗ್ರ ಪೂಜೆ ಮಾಡು ಅಂತ ಹೇಳಿದ್ದಾರೆ. ಇದಕ್ಕಿಂತ ಮಗ ಬೇಕಾ ಅಂತ ಹೇಳಿ ಕೃಷ್ಣನಿಗೆ ಅಗ್ರ ಪೂಜೆ ಮಾಡುವಂತ ಸಂದೇಶ ಕೊಡ್ತಕ್ಕಂಥ ಮಗನಿಗೆ ನ್ಯಾ ಮಗ ಹುಟ್ಟಬೇಕು. ಗಂಗಾ ಪುತ್ರ ಭೀಷ್ಮರು, ಗಂಗೆ ಪವಿತ್ರ, ಭೀಷ್ಮರು ಅತ್ಯಂತ ಪವಿತ್ರ. ಗಂಗೆಯಲ್ಲಿ ಸ್ನಾನ ಮಾಡಿದವನೇ ಪವಿತ್ರ, ಅವರಿಂದನೇ ಹುಟ್ಟಿ ಬಂದ ಎಷ್ಟು ಪವಿತ್ರ ಆಗಿರ್ಬೇಕು ಲೆಕ್ಕ. ಗಂಗಾ ಗಂಗಾ ಅಂದ್ರೇನೆ ಪವಿತ್ರ. ಗಂಗೆಯಿಂದ ಹುಟ್ಟಿ ಬಂದಂತ 8ನೆಯ ಮಗು ಭೀಷ್ಮರು, ವಿಶ್ವಖ್ಯಾತಿಯ ಮಹಾನುಭಾವರು, ಆಜೀವ ಬ್ರಹ್ಮಚಾರಿಗಳು. ಅಂಥವರ ಕಥೆಯಿಂದನೇ ಪ್ರಾರಂಭವಾಗ್ತದೆ. ಇದು ಒಂದೃಷ್ಟಿಯಿಂದ ಈ ಗಂಗಾ ಜಯಂತಿಯ ದಿವಸ, ಭಾಗೀರಥಿ ಜಯಂತಿಯ ದಿವಸ ಪ್ರಾರಂಭವಾಗುವುದು ಸ್ವಾರಸ್ಯ. ಇದು ಜ್ಯೇಷ್ಠ ಮಾಸ ಸುರಿವು, ಜ್ಯೇಷ್ಠ ಮಾಸ ಪ್ರಾರಂಭವಾಗ್ತಿರೋದು. 10 ದಿವಸ ಆಗೋಗಿದೆ ಜ್ಯೇಷ್ಠ ಮಾಸ ಬಂದ್ಬಿಟ್ಟು. ಪಾಂಡವರ ಕಥೆಯಲ್ಲಿ ಭೀಮಸೇನೆಗೆ ಅಗ್ರಸ್ಥಾನ. ಭೀಮಸೇನಾ ಯಾರು ಗೊತ್ತೇನು? ಉಪನಿಷತ್ತು ಹೇಳ್ತಾರೆ ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಜ್ಯೇಷ್ಠ ಅಂದ್ರೆ ಮುಖ್ಯ ಪ್ರಾಣ ಅಂತ ಕರೆದಿದ್ದ. ಜ್ಯೇಷ್ಠ ಮಾಸ ಪಾಂಡವರಲ್ಲಿ ವಯಸ್ಸರಲ್ಲಿ ಜ್ಯೇಷ್ಠ ಧರ್ಮರಾಜ, ಗುಣದಲ್ಲಿ ಜ್ಯೇಷ್ಠ ಭೀಮಸೇನ. ಭೀಮಸೇನ ಸಮೋ ನಾಸ್ತಿ ಸೇನೆಯೋರು ಉಭಯೋರಪಿ ಅಂತ ಭೀಮಸೇನ ಕಥೆಯಾದ್ರಿಂದ ಜ್ಯೇಷ್ಠ ಮಾಸಕ್ಕೆ ಬಹಳ ಸರಿಯಾದಂತ ಕಥೆ ಇರುವುದು. ಜೊತೆಗೆ ದಶಮಿ, ದಶಮಿ ಏಕಾದಶಿ ದ್ವಾದಶಿ ಅಂದ್ರೆ ಹರಿದಿನ, ಹರಿಯ ಕಥೆ ಇರುವುದು. ತಿಳಿಯ ಹೇಳುವ ಕೃಷ್ಣ ಕಥೆ ಏನು ಅಂತಾನೆ ಕುಮಾರವ್ಯಾಸರಂತಹ ಕವಿಗಳು ಹೇಳ್ತಾರೆ ಅಂದಮೇಲೆ ಇದು ಕೃಷ್ಣನಿಗೆ ಸಂಬಂಧಪಟ್ಟಂತ ಕಥೆ. ಆ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾದದ್ದು. ಜೊತೆಗೆ ಅತ್ಯಂತ ಪಾವನವಾದಂತಹ ಭಗವಂತನ ಕಥೆಗೆ ದೊಡ್ಡ ಗುರುಗಳ ಅನುಗ್ರಹ ಬಂದಿದೆ. ಇಂತಹ ಹಿನ್ನೆಲೆಯಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಈ ಮಹಾಭಾರತ ಪ್ರವಚನ ಮಾಡತಕ್ಕ ಸ್ವಲ್ಪ ದಿವಸಗಳಲ್ಲಿ ಮಹಾಭಾರತ ತಾತ್ಪರ್ಯ ಪುಸ್ತಕ 5 ಸಂಪುಟದಲ್ಲಿ ಪ್ರಕಾಶಿತ ಬೇರೆ ಆಗ್ತಾ ಇತ್ತು. ಇಷ್ಟರಲ್ಲೇ ಮಹಾಭಾರತ ಇದೇ ತಾತ್ಪರ್ಯ ನಿರ್ಣಯ ಈ ಪ್ರವಚನ ಮಾಲಿಕೆಯ ಸಂದರ್ಭದಲ್ಲೇನೆ ಅದು ಬಿಡುಗಡೆ ಆಗುತ್ತೆ ಸ್ವಲ್ಪ ದಿವಸಗಳೊಳಗೆ. ಅದಕ್ಕೆ ವ್ಯವಸ್ಥೆ ನಡೆದಿದೆ. ಅದು ಒಂದು ನಡೆದಿರೋದು ಒಂದು ವಿಶೇಷವಾದ ಒಂದು ಸಮಾರಂಭ. ಏನೇನು ಕೇಳಿರ್ತೀರಿ ಅದ್ರಲ್ಲಿ ನೆನಪಿಟ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶವಾಗುತ್ತೆ. ಪುಸ್ತಕದಲ್ಲಿ ಓದಿದ್ದ ಉಪನ್ಯಾಸದಲ್ಲಿ ಕೇಳಿದ್ದನ್ನ ಎಲ್ಲ ನೆನಪಿಟ್ಟುಕೊಂಡ್ಬಿಟ್ಟು ಜೀವನದಲ್ಲಿ ಅದರ ಫಲವನ್ನು ಸವಿಬಹುದು. ಮಹಾಭಾರತ ಮನೆಯಲ್ಲಿತ್ತು ಅಂದ್ರೆ ಯಾವುದೇ ಅನಿಷ್ಟಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿಬಿಡುತ್ತೆ. ಅನಿಷ್ಟಗಳಿಗೆ ಅವಕಾಶವೇ ಇಲ್ಲ, ಅಷ್ಟು ಪವಿತ್ರವಾದಂತ ಕೃತಿ ಮಹಾಭಾರತ. ಅಂತ ಮಹಾಭಾರತದ ಪಂಚಮ ವೇದ ಅಂತ ನಿಂದಿಸಿ ಕರೆದಿದ್ದಾರೆ, ಪಂಚಮ ವೇದ ಅಂತ ಕರೀತಾರೆ. ಅದು ಕಡಿಮೆ ಹೆಸರು, ವೇದಗಳಿಗಿಂತ ದೊಡ್ಡದೊಂದು ನಿಜವಾದ ಹೆಸರು ಕಾಷ್ಟವೇದ ಅಂತ. ಅದಕ್ಕೆ ಹೆಸರು ಕೃಷ್ಣ ಬರೆದಿದ್ದರಿಂದ, ವಾಸಿಷ್ಠ ಕೃಷ್ಣ ವೇದವ್ಯಾಸರು ಬರೆದಿದ್ದರಿಂದ ಕಾಷ್ಟವೇದ ಅಂತ ಕರೆದಿದ್ದಾರೆ. ಇಂಥ ಮಹಾಭಾರತವನ್ನ ನಾವು ಕೇಳೋದ್ರಿಂದ ಒಂದು ಮಾತಿದೆ, ಜಗತ್ತಿನಲ್ಲಿ ಮಾತಾಡಬೇಕಾದ್ರೆ ಅದೇನು ಮಹಾ ಅಂದ್ಬಿಡ್ತಾರೆ ತಕ್ಷಣ, ಅದೇನು ಮಹಾ ಅಂತ ಹೇಳೋ ಪದ್ಧತಿ. ಮುಂದಿನ ಮಾತು ಯಾರಿಗೂ ಗೊತ್ತಿಲ್ಲ ಅಷ್ಟೇ, ಅದೇನು ಮಹಾ, ಅದೇನು ಮಹಾಭಾರತನ ಅಂತ ಅರ್ಥ. ಅದಕ್ಕೆ ಶಾರ್ಟ್ ಫಾರ್ಮ್ ಅವರಿಗೆ ಮಹಾ ಆಗಿಬಿಟ್ಟಿದೆ ಅಷ್ಟೇ. ಅದು ಮಹಾಭಾರತದಂತ ಗ್ರಂಥ ಯಾವುದೂ ಇಲ್ಲ, ಭಾರಿ ಕಷ್ಟ ಅದು, ಬೇರೆ ಯಾವುದು ಅಷ್ಟು ಕಷ್ಟ ಅಲ್ಲ ಬಿಡಿ ಅಂತ ಅದಕ್ಕೆ ಅರ್ಥ ಅದು. ಅಂತ ಮಹಾಭಾರತವನ್ನ ಇಲ್ಲಿ ಅನೇಕ ವರ್ಷಗಳ ಕಾಲ ಆಗಾಗ್ಗೆ ವಾರ 10 ದಿವಸ ಸಮಯ ಬಂದಾಗ ಹೇಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಏನು ಮಾಡಿದ್ದಾರೆ ಗುರುರಾಜರಾಯರು, ರಾಘವೇಂದ್ರರಾಯರು, ಸತ್ಯನಾರಾಯಣ ಅವರು ಗುಂಪೆಲ್ಲ ಏನು ಮಾಡಿದ್ದಾರೆ, ಅತ್ಯಂತ ಆದರ್ಶಪ್ರಾಯವಾದ ಕೆಲಸ ಇದು. ಇದಕ್ಕಿಂತ ಹೆಚ್ಚು ಅವರೆಲ್ಲ ಪಾಠ ಪ್ರವಚನದಲ್ಲೇ ಪ್ರಕಾಶನದಲ್ಲೇ ಆಸಕ್ತಿ ಹೊಂದಿದವರು. ಅದರ ಫಲವಾಗಿ ಪ್ರವಚನದ ವೇದಿಕೆ ಸಿದ್ಧವಾಗಿದೆ. ನಾಳೆಯಿಂದ ಎಂದಿನಂತೆ ಸರಿಯಾಗಿ 6:45 ಗಂಟೆಗೆ ಪ್ರಾರಂಭವಾಗಿ 7:45, ತುಂಬಾ ಜನಕ್ಕೆ ದೂರ ಹೋಗಲು ತೊಂದರೆ ಆಗಬಾರದು ಅಂತ ಹೇಳಿ 7:50 ಹೆಚ್ಚು ಕಡಿಮೆ ಆಗೋದಷ್ಟೇ, ತುಂಬಾ ಲೇಟ್ ಆಗೋದಿಲ್ಲ. ಮತ್ತೆ ಅನಿವಾರ್ಯ ಅನೇಕ ಕಾರಣ ಕಾರ್ಯಕ್ರಮ ಇದ್ದುದರಿಂದ ತಡವಾಗಿ ಶುರುವಾಗಿ ತಡವಾಗಿ ಮುಗಿತಾ ಇದೆ. ನಾಳೆಯಿಂದ ಸಕಾಲಕ್ಕಿಂತ ಮುಕ್ತಾಯ ಮಾಡೋಣ, ಆ ಮೂಲಕವಾಗಿ ಮಹಾಭಾರತ ಕಥೆಯನ್ನ ಪರಿಚಯ ಮಾಡಿಕೊಳ್ಳೋಣ. ಒಂದೊಂದು ದಿವಸ ದಿವಸಕ್ಕೂ ಮುಂದೆ ಹೋಗ್ತಾ ಹೋದಂತೆ ಹೊಸ ಅನುಭವ ಬರುತ್ತೆ ಅನ್ನೋದು ಸಂಶಯ ಇಟ್ಟುಕೊಳ್ಳೇಬೇಡಿ. ನೀವೆ ಹೊಸ ಹೊಸ ಅನುಭವ ಬರಲಿಕ್ಕೆ ಶುರುವಾಗ ನಮ್ಮ ಜೀವನದಲ್ಲಿ ಎಷ್ಟರ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಮಹಾಭಾರತದ ಶ್ರವಣ ನಮಗೆ ತಂದುಕೊಡ್ತಾ ಇದೆ. ಮನಸ್ಸಿಗೆ ವಿಚಿತ್ರ ನೆಮ್ಮದಿಯನ್ನು ಕೊಡ್ತಕ್ಕಂಥ ಶಕ್ತಿ ಅದಕ್ಕೆ. ಎಷ್ಟು ಔಷಧಿ ತಗೊಂಡ್ರೂ ಆಗದೆ ಇರತಕ್ಕಂಥ ನೆಮ್ಮದಿಯನ್ನು ಮಹಾಭಾರತ ಕೇಳ್ಕೊಳ್ತಿರ್ಲಿಕ್ಕೇನೆ. ಸದ್ಯ ಪರನಿರ್ವೃತ್ತಿ ಅಂತ ಹೇಳಿದ ಹಾಗೆ, ಸದ್ಯೋ ಹೃದ್ಯವರುದ್ಧತೆ ಅಂತ ಹೇಳಿದ ಹಾಗೆ, ಮನಸ್ಸಿಗೆ ಪೂರ್ಣ ಶಾಂತಿಯನ್ನು ಕೊಡುತ್ತದೆ. ಶಾಂತಿ ಪರ್ವ ಯಾವ ಗ್ರಂಥಲ್ಲೂ ಬಂದಿಲ್ಲ, ಮಹಾಭಾರತದಲ್ಲೇ ಬಂದಿರುವುದು. ಶಾಂತಿ ಪರ್ವ ಮನಸ್ಸಿಗೆ ಶಾಂತಿ, ಪರ್ವ ಅಂದ್ರೆ ಹಬ್ಬ ಅಂತ ಅರ್ಥ. ಪರ್ವ ಅಂದ್ರೆ ಹಬ್ಬ, ಇವತ್ತು ಪರ್ವ ಎಂಬ ಹಬ್ಬ ಪದನೇ ಎಲ್ಲಾ ಕಡೆಗೂ ಹಬ್ಬ ಅಂತ ಬಂದಿದೆ. ಎಲ್ಲ ಹಬ್ಬಗಳ ಮೂಲಭೂತ ಹಬ್ಬ ಅಂದ್ರೆ ಮಹಾಭಾರತನೇ, 18 ಪರ್ವಗಳ ಕಥೆ ಅದು. ಒಂದು ಅದನ್ನ ನಾಳೆಯಿಂದ ಮುಂದುವರೆಸೋಣ. ಭೀಷ್ಮರ ಕಥೆಯಿಂದನೇ, ಗಂಗಾದೇವಿಯ ಕಥೆಯಿಂದನೇ ಇದು ಪ್ರಾರಂಭವಾಗುತ್ತೆ. ಹೆಸರಿ ನಾವು ಕೇಳಿರ್ತೇವೆ ಅಂತ ತಿಳ್ಕೊಂಡಿರ್ತೇವೆ, ನಾಗ್ರ ಗೊತ್ತಾಗ್ತದೆ ನಿಜವಾಗ್ಲೂ ಎಂತ ಅಪೂರ್ವವಾದಂತಹ ಹಿನ್ನೆಲೆ, ತಾತ್ವಿಕ ಹಿನ್ನೆಲೆ ಇದೆ ಅಂತ ನಮಗೆ ತಿಳಿಯುತ್ತೆ ಅಂತ ಹೇಳ್ತಾ, ಇವತ್ತಿನ ಗ್ರಂಥಗಳಲ್ಲಿ ಭಾಗ 5 ಅದು ಇನ್ನೊಂದು ಮುನಾಕ್ಷಿಸಲ್ಲಿ ಸಿಗುತ್ತೆ. 6, 7, 8 ಸಿದ್ಧವಾಗಿದೆ. ಅದರಲ್ಲಿ 7 ಮತ್ತು 6 ಮತ್ತು 8 ಇವತ್ತು ಎಷ್ಟು ಕಾಪೀಸ್ ಬೇಕಾದ್ರೂ ಸಿಗುತ್ತೆ ತಗೊಳ್ಬಹುದು. 7 ಮಾತ್ರ ಸ್ವಲ್ಪ ಕಡಿಮೆ ಪ್ರತಿಗಳಿದೆ, ನಾಳೆಯಿಂದ ಅದು ಹೆಚ್ಚಾಗಿ ಸಿಗುತ್ತೆ, ಅವಕಾಶದಲ್ಲಿ ಉಪಯೋಗಿಸಿಕೊಳ್ಬಹುದು. ಅದ್ರ ಬೆಲೆ ಕಡಿಮೆ ಇಟ್ಟಿರೋದ್ರಿಂದ ಅವಶ್ಯವಾಗಿ ಆ ಸ್ತೋತ್ರವನ್ನು ಹೇಳ್ತಕ್ಕಂತಹ ಒಂದು ಅಭ್ಯಾಸ ಬೆಳೆಸಿಕೊಂಡು ಅದು ಪ್ರಯೋಜನ ಪಡೆಯಬೇಕು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನ, ಪ್ರವಚನ ಕಾರ್ಯಕ್ರಮವನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯಃ.